येन विघ्नाः प्रणश्यन्ति सिद्ध्यन्ति च मनोरथाः भूतावद्यैरविद्या विघटनपटुभिः विद्वदव्यर्चनीयैः वाचप्राचां प्रवाचाम् उपचयमवजन् यत्कृतग्रन्थजातैः सङ्ख्यावन्तो यमाहुर्मुहुरखिल कला मूर्तिमुद्वेल कीर्तिः धीरस्त्रीराघवेन्द्रः सदिशतु सततम् भव्यमव्याहतम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् जयत्यव्यपवेशेन्द्र वन्दितः कमलापतिः अनन्तविभवानन्द शक्तिज्ञानादिसद्गुणः श्रीमन्माधवमध्वभक्तिमहिषीयुक्तम् विरक्तिप्रियम् सुसिद्धान्तपुरी विदाह चतुरम् पश्चात्रराष्ट्राधिपम् श्रीमन्न्यायसुधाभिधानविलसत् सद्राजधानी स्थितम् श्रीवेदेशकराभिषिक्त यदुपत्याचार्यराजम् भजे श्रीवेदेशकराभिषिक्त यदुपत्याचार्यराजम् भजे वेदेशाम्बुदिसञ्जातः शिष्यशाखासमन्वितः यादवाचार्यसङ्गोऽयम् कल्पवृक्षस्त्वभीष्टदः यादवाचार्यसङ्गो कल्पवृक्षस्त्वभीष्टदः स्वस्त्यस्तु समस्त सन्मङ्गलानि सम्भवन्तु ಭಾಗವತ ಹೇಳುತ್ತೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ಸಜ್ಜೋಷಣಾದಾಶು ಅಪವರ್ಗವರ್ತ್ಮನಿ ಶ್ರದ್ಧಾವತೀ ಭಕ್ತಿರನು ಕ್ರಮಿಷ್ಯತಿ ಶ್ರದ್ಧಾವತಿ ಭಕ್ತಿರನು ಕ್ರಮಿಷ್ಯತಿ ಭಾಗವತ ಹೇಳುತ್ತೆ ಪರಮಾತ್ಮ ದೇವಹೂತಿಗೆ ಕಪಿಲ ಪರಮಾತ್ಮ ಅಂತಾರೆ ಈ ಮಾತನ್ನ ಅಮ್ಮ ತತ್ವಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಸಿಗೋದಿಲ್ಲ ಜ್ಞಾನಿಗಳ ಸಮಾಗಮ ಆಗಬೇಕು ಜ್ಞಾನಿಗಳ ಸಮಾಗಮ ಆದಾಗ ಮಾತ್ರ ನನ್ನ ತತ್ವ ತನ್ನ ತತ್ವ ಚಿಂತನ ನಡೀತಾ ಇರುತ್ತೆ ಅದು ನಿನಗೆ ಶ್ರವಣ ಆಗತ್ತೆ ತಾಯಿ ಆ ಮೂಲಕನೇ ನನ್ನ ಜ್ಞಾನ ಮಾಡಿಕೊಂಡು ಭಕ್ತಿಯನ್ನು ಹೊಂದಬೇಕು ಅಂತ ಹೇಳಿ ಭಗವಂತ ದೇವಹೂತಿಗೆ ಹೇಳ್ತಾನೆ ಭಾಗವತನ ಹೇಗೆ ಅಂದ್ರೆ ಸಜ್ಜನರು ಇದ್ದ ಕಡೆ ನಾವು ಹೋಗಬೇಕಂತೆ ಇದ್ದ ಕಡೆ ಹೋಗಿ ಜ್ಞಾನ ಸಂಪಾದನೆ ಮಾಡಬೇಕು ನಾವಿದ್ದ ಕಡೆ ಅವ್ರು ಬರೋದಿಲ್ಲ ಸತಾಂ ಪ್ರಸಂಗಾತಂದಾಗ ಆ ಪ್ರಸಂಗಾತ ಅನ್ನೋ ಶಬ್ದ ಎಷ್ಟು ಸ್ವಾರಸ್ಯಪೂರ್ಣವಾಗಿದೆ ಅಂದ್ರೆ ಈ ಕೆಲವರು ಅಂತಿರ್ತಾರೆ ಏನೋ ಅನಾಯಾಸ ಬಂದಿದ್ದೀರಾ ಅಂತಾರೆ ಈ ಪಕ್ಕದ ಮನೆಗೆ ಆಚಾರ ಬಂದಿದ್ರೆ ಆಚಾರ ಹೆಂಗಿದ್ರು ಅನಾಯಾಸ ಇಲ್ಲಿ ಬಂದಿರ ಹಂಗೆ ನಮ್ಮ ಮನೆಗೆ ಬಂದು ಹೋಗ್ಬೇಡಿ ಅಂತ ಹೇಳ್ತಾರೆ ಆ ತರ ಅರ್ಥ ಅಲ್ಲ ಪ್ರಸಂಗಾತ ಅಂದ್ರೆ ಭಗವಂತ ಅನ್ನೋ ಅರ್ಥ ಎಷ್ಟಿದೆ ಪ್ರಕರ್ಷಣ ಸಂಗಾತ ಅಮ್ಮ ಉದ್ದೇಶ ಪಟ್ಟು ಜ್ಞಾನ ಸಂಪಾದನೆಗೋಸ್ಕರ ನೀವು ಸಹವಾಸವನ್ನ ಸಂಘವನ್ನ ಸೇವಾವನ್ನ ಸಮಾಗಮವನ್ನು ಮಾಡಿದಾಗ ಮಾತ್ರ ನಿನಗೆ ಜ್ಞಾನೋತ್ಪತ್ತಿ ಆಗತ್ತೆ ಆ ಜ್ಞಾನ ನಿನಗೆ ಅದನ್ನ ನೀನು ಸೇವನೆ ಮಾಡ್ತಾ ಹೋದಾಗ ಸಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನ್ನು ಕ್ರಮಿಷ್ಯತಿ ನಿನಗೆ ಕ್ರಮವಾಗಿ ಅದರ ಸೇವನ ಮಾಡ್ತಾ ತಜ್ಜೋಷಣಾತ ಸೇವನಾತ ಸೇವನೆ ಮಾಡ್ತಾ ಹೋದಾಗ ನಿಮಗೆ ಆಶು ಶೀಘ್ರದಲ್ಲಿ ಭಕ್ತಿ ಹುಟ್ಟುತ್ತೆ ತಾಯಿ. ಅಪವರ್ಗವರ್ತ್ಮನಿ ಶ್ರದ್ಧಾವತಿ, ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆ ಹುಟ್ಟುತ್ತೆ. ನನ್ನ ಅನುಗ್ರಹ ನಿನಗಾಗತ್ತಮ್ಮ. ಜ್ಞಾನ ಇದ್ ಕಡೆ ಬರಲ್ಲ. ಯಥಾ ಲೋಕೆ ಬಿಬೀಲಿಕಾದಯ ಗುಣಂ ಪ್ರತಿ ಗಚ್ಚಂತಿ ನತು ಗುಣಸ್ತಾವತು ಬಿಬಿಲ್ ಗುಣಂ ಪ್ರತಿ ಗಚ್ಚತಿ ಇಲ್ಲ ನೈವ. ಬೆಲ್ಲ ಇರೋ ಜಾಗಕ್ಕೆ ಇರುವೆಗಳು ಹೋಗಿ ಬೆಲ್ಲವನ್ನು ಮುತ್ತಾಕಿ ಬೆಲ್ಲದಲ್ಲಿರೋ ಮಾಧುರ್ಯವನ್ನು ಮಾತ್ರ ಸ್ವೀಕಾರ ಮಾಡ್ಕೊಂಡು ಬರುತ್ತೆ. ಆದ್ರೆ ಇರುವೆ ಗೂಡಿಗೆ ಯಾವತ್ತು ಬೆಲ್ಲ ಬರಲ್ಲ. ಬೆಲ್ಲ ಇರೋ ಜಾಗಕ್ಕೆ ಇರುವೆ ಹೋಗುತ್ತೆ. ಹಾಗೆ ಜ್ಞಾನಿಗಳು ಬೆಲ್ಲದಂತೆ, ಆ ಮಾಧುರ್ಯವೇ ತತ್ವಜ್ಞಾನ. ತತ್ವಜ್ಞಾನ ಸಂಪಾದನೆ ಮಾಡ್ಲಿಕ್ಕೋಸ್ಕರನೇ ನಾವು ಸಜ್ಜನರ ಸಮಾಗಮವನ್ನು ಮಾಡಬೇಕಮ್ಮ. ಆಗಲೇ ನಮಗೆ ಅದು ಮೋಕ್ಷಾದಿ ಪುರುಷಾರ್ಥಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ ಭಗವಂತ ಅಲ್ಲಿ ಜ್ಞಾನಿಗಳ ಸಮಾಗಮ ಎಷ್ಟು ಮಹತ್ವಪೂರ್ಣ, ಜ್ಞಾನಿಗಳ ಸೇವಾ ಎಷ್ಟು ಅತ್ಯಂತ ಔನ್ನತ್ಯವಾಗಿರುತ್ತೆ, ವಿಶಿಷ್ಟ ಫಲವನ್ನ ತಂದುಕೊಡುತ್ತೆ ಅನ್ನೋದನ್ನ ಭಗವಂತ ಅಲ್ಲಿ ದೇವಹೂತಿ ಹೇಳ್ತಾ ಇದೆ. ಹಾಗೆ ಜ್ಞಾನಿಗಳ ಸಮಾಗಮ ನಮಗೆ ಅದಾಗ್ಲೇನೆ ಅದು ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ ಆಗುತ್ತೆ. ಅಂತಹ ಜ್ಞಾನಿಗಳಲ್ಲಿ ಯಾದವಾರ್ಯರು ಒಬ್ರು. ಸಾಕ್ಷಾತ್ ಭಗವಂತನನ್ನ ಪ್ರತ್ಯಕ್ಷೀಕರಿಸ್ಕೊಂಡವರು. ಅವರ ಒಂದೊಂದು ಕೃತಿಗಳನ್ನ ನಾವು ನೋಡಿದಾಗ ದೈವಾನುಗ್ರಹ ಸಂಪನ್ನ ಭಾಜನರಾದವರಿಗೆ ಮಾತ್ರ ಈ ಅಸಾಧಾರಣವಾದಂತಹ ಕಾರ್ಯಗಳು ಸಾಧ್ಯವೇ ಹೊರತು ಸಾಮಾನ್ಯ ಜನಕ್ಕೆ ಆಗೋದಿಲ್ಲ. ನ್ಯಾಯಸುಧಾ ಟಿಪ್ಪಣಿ, ಯಮಕ ಭಾರತ ಟೀಕಾ, ತತ್ವ ಸಂಖ್ಯಾನ ಟಿಪ್ಪಣಿ, ಸದಾಚಾರ ಸ್ಮೃತಿ ಟೀಕಾ, ವ್ಯಾಸಗದ್ಯ, ದಾರಿದ್ರ್ಯಾರ ಸ್ತೋತ್ರ, ಮಧ್ವಸ್ತುತಿ, ವಿಷ್ಣು ಸ್ತೋತ್ರ, ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ, ತಾತ್ಪರ್ಯ ಚಂದ್ರಿಕಾ ವ್ಯಾಖ್ಯಾನ, ಭಾಗವತ ತಾತ್ಪರ್ಯ ಟೀಕಾ, ತತ್ವೋದ್ಯೋತ ಟೀಕಾ ಟಿಪ್ಪಣಿ, ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ ಟಿಪ್ಪಣಿ, ಕರಾವಲಂಬನ ಸ್ತೋತ್ರ, ಲಕ್ಷ್ಮೀ ಅಷ್ಟಕ, ಪೂರ್ಣ ಪ್ರಜ್ಞ ಗ್ರಂಥ ಮಾಲಿಕ, ಅನೇಕ ಸ್ತೋತ್ರ ಗುಚ್ಛಗಳು, ಇವುಗಳನ್ನೆಲ್ಲ ನಾವು ನೋಡಿದರೆ, ಆನಂತರ ಅನೇಕ ಶಿಷ್ಯ ಮನತನವನ್ನು ಬೆಳೆಸಿರತಕ್ಕ ಸಾಮರ್ಥ್ಯವನ್ನು ನೋಡಿದರೆ ನಾವು ಇದು ಅಸಾಮಾನ್ಯವಾದಂತ ವ್ಯಾಪಾರ. ಕೇವಲ ದೈವಾನುಗ್ರಹ ಸಂಪನ್ನರಾದವರಿಂದ ಆಗತಕ್ಕ ವ್ಯಾಪಾರ ಮಾತ್ರ ಅದು ಸರ್ವ ವಿಧಿತ, ಶಾಸ್ತ್ರ ಸುಸ್ಪಷ್ಟ. ಒಬ್ಬ ವ್ಯಕ್ತಿ ಗೃಹಸ್ಥರಾಗಿದ್ದು ಸನ್ಯಾಸಿಗಳಿಗಿಂತಲೂ ಕೂಡ ಹೆಚ್ಚಿನ ಸಾಧನ, ಭಗವತ್ ತತ್ವ ಪ್ರಚಾರ, ಅನುಷ್ಠಾನ ಅದು ನೋಡಿದರೆ ಅಮೋಘವಾಗಿದೆ. ಜಗತ್ತಲ್ಲಿ ಸಾವಿರ ಜನ ಹೇಳೋರಿದ್ದಾರೆ, ಆದರೆ ಅನುಷ್ಠಾನ ಮಾಡೋರು ಕಡಿಮೆ. ಪರೋಪದೇಶ ಸಮಯ ಸರ್ವೇ ವ್ಯಾಸ ಪರಾಶರಾ, ಸ್ವಾನುಷ್ಠಾನ ಸಮಯ ಮುನಿಯೋಬ್ಬಿ ಅಪಂಡಿತ ಅಂತ ಒಂದು ವಾಕ್ಯ ಇದೆ. ಉಪದೇಶ ಮಾಡೋ ಕಾಲಕ್ಕೆ ಬೇಕಾದ ಮಾಡ್ತಾರೆ, ಅನುಷ್ಠಾನ ಮಾಡೋ ಕಾಲಕ್ಕೆ ಏನು ಗೊತ್ತಿಲ್ಲದಿದ್ದವರು ಅಂತ ಇರ್ತಾರೆ. ಅನುಷ್ಠಾನ ಮಾಡಿ ತದನಂತರ ಹೇಳೋದಿದೆಲ್ಲ ಅದು ಬಹಳ ಕಠಿಣ. ಅದರಲ್ಲೂ ಯಥಾಕದಂಚಿತ್ ಆಚಾರ ವಿಚಾರಾದಿಗಳನ್ನು ಅನುಷ್ಠಾನ ಮಾಡಬಹುದು. ಕಷ್ಟಪಟ್ಟು ಮಡಿ ಆಚಾರಗಳನ್ನ ವ್ರತ ನಿಯಮಗಳನ್ನ ಮಾಡಬಹುದು. ಲೌಕಿಕ ಸುಖವನ್ನ ಸಂಪೂರ್ಣ ತ್ಯಾಗ ಮಾಡಿ ಐಶ್ವರ್ಯದ ಕುಂಭದ್ರೋಣ ವೃಷ್ಟಿಯನ್ನು ಸುರಿಸ್ತೀನಿ ಅಂತ ಮನೆ ಬಾಗಿಲಿಗೆ ಬಂದಾಗ ಅದನ್ನು ತಿರಸ್ಕಾರ ಮಾಡಿ ಕೇವಲ ದೇಹ ಪೋಷಣೆಗೋಸ್ಕರ ಆಹಾರವನ್ನು ಅಪೇಕ್ಷೆ ಪಟ್ಟಂತ ಮಹನೀಯರು ಬಹಳ ಕಡಿಮೆ. ಪ್ರಾಯ ಜ್ಞಾನಿಗಳ ವ್ಯಾಪಾರನೇ ಹೀಗಿರುತ್ತೆ. ಭಗವಂತನೇ ಪ್ರತ್ಯಕ್ಷ ಆದರೂ ಕೂಡ ಏನು ಕೇಳಲ್ಲ. ಕೇವಲ ತ್ವೈರಚಲ ಭಕ್ತಿರಸ್ತು ಮೇ ಸ್ಯಾತ್ ಅಂತಾರೆ. ಯಾವಾಗಲೂ ನಿನ್ನಲ್ಲಿ ಅಚಲವಾದಂತ ಭಕ್ತಿ ನಿರಂತರವಾಗಿರಲಿ ಅಂತ ಕೇಳ್ತಾರೆ. ಇದು ಪ್ರಾಯ ಎಲ್ಲ ಜ್ಞಾನಿಗಳ ಲಕ್ಷಣ ಇದು. ಅತೇವ ಭಗವಂತ ಅವರಿಗೆ ಏನ್ ಬೇಕೋ ಕೊಡ್ತೀನಿ ಕೊಡ್ತೀನಿ ಅಂದ, ಕೇಳೋರಿಗೆ ಭಗವಂತ ಕೊಡೋದೇ ಇಲ್ಲ, ಯಾರು ಕೇಳಲು ಅವ್ರಿಗೆ ಕೊಡ್ತೀನಿ ಅಂತ ನೋಡ್ರಿ ವ್ಯಾಪಾರ ಹೇಗಿದೆ. ಜ್ಞಾನಿಗಳಿಗೆ ಲೌಕಿಕ ಸಂಪತ್ ಬೇಡ, ಅವ್ರಿಗೆ ಹಿಂಗೇನ್ ಬೇಕೋ ಕೇಳು ಕೊಡ್ತೀನಿ ಅಂತಾನೆ. ನಮ್ಗಳಿಗೆ ಬೇಕು, ಕಣ್ಣಿಗೆ ಕಾಣದ ಭಗವಂತ, ಕಣ್ಣಿಗೆ ಕಂಡ ಅಂದ್ರೆ ಏನಾದ್ರು ಕೇಳ ತಗೋಬಹುದೇ, ಕಾಣೋದೇ ಇಲ್ಲ ಸ್ವಾಮಿ. ಜ್ಞಾನಿಗಳಲ್ಲಿ ಭಗವಂತ ಅತ್ಯದ್ಭುತವಾದ ಪ್ರೀತಿಯನ್ನು ಮಾಡ್ತಾನೆ. ಅವನ ಕಂಡ್ರೆ ಪರಮಾನಂದ ಪರಮಾತ್ಮ. ಯಾಕೆಂದ್ರೆ ಅವನ ತತ್ವವನ್ನು ಜಗತ್ತಲ್ಲಿ ಪ್ರಚಾರ ಮಾಡತಕ್ಕಂತ ಪ್ರತೀಕಗಳು ಜ್ಞಾನಿಗಳು. ಅತೇವ ನಾವು ಅವರ ಲೋಕನ ಮಾಡಿದಾಗ ಅವರ ವ್ಯವಹಾರ, ಅವರ ವೈಚಿತ್ರ, ಅವರ ದೈನಂದಿನ ಕರ್ಮಗಳು ಅದನ್ನೆಲ್ಲ ವಿಚಾರ ಮಾಡಿದ್ರೆ ಪರಮಾಶ್ಚರ್ಯ ಆಗತ್ತೆ. ನಮಗೂ ಅದೇ ಸೂರ್ಯ ಅದೇ ಚಂದ್ರ, ಅವರಿಗೂ ಅದೇ ಸೂರ್ಯ ಅದೇ ಚಂದ್ರ. ನಮಗೂ ದಿನಕ್ಕೆ 24 ತಾಸು, ಅವರಿಗೂ 24 ತಾಸೆ. ಅವರಿಗೂ ಹಗಲು ರಾತ್ರಿ, ನಮಗೂ ಹಗಲು ರಾತ್ರಿ. ಅದೇ ಸಂವತ್ಸರ, ಅದೇ ಅಯನ, ಅದೇ ಮಾಸ, ಅದೇ ಪಕ್ಷ, ಅದೇ ತಿಥಿ, ವಾರ, ನಕ್ಷತ್ರಗಳು ನಮಗೂ ಇದೆ, ಅವರಿಗೂ ಇತ್ತು. ಆದರೆ ಅವರಿಂದ ಅತ್ಯದ್ಭುತವಾದ ವ್ಯಾಪಾರ ಆಯ್ತು, ಜಗತ್ತಲ್ಲಿ ಆಗ್ತಾ ಇಲ್ಲ. ಕಾರಣ ಏನು? ಪ್ರಾಚೀನರು ಮಾಡಿದಂತ ಸಾಧನೆ ಈಗ ಆಗ್ತಾ ಇಲ್ಲ. ನಿನ್ನೆ ಮಾಡಿದಷ್ಟು ಮಡಿ ಮೇಲ್ಗೆ ಇವತ್ತು ಮಾಡೋಕ್ಕಾಗಲ್ಲ, ಇವತ್ತು ಮಾಡಿದಷ್ಟು ಆಚಾರ ವಿಚಾರ ಅನುಷ್ಠಾನ ನಾಳೆ ಮಾಡೋಕ್ಕಾಗಲ್ಲ. ಕಾರಣ ಕೆಲವರು ಕಾಲಾಯ ತಸ್ಮೇ ನಮ್ಮ ಕಾಲನೇ ಗತಿ ಅಂತಾರೆ. ಇವರೆಲ್ಲ ಕಲಿಗಾಲದಲ್ಲೇ ಇದ್ದವರು, ಯಾರು ಕೃತಿಯುಗದಲ್ಲಿ ಅದು ಇದ್ದವರಲ್ಲ. ಇವರೆಲ್ಲ ಕಲಿಯುಗದೊಳಗೆ ಇದ್ದವರು, ಇವರೆಲ್ಲ ನಿನ್ನೆ ಮೊನ್ನೆ ಇದ್ದವರು. ಇವರ್ಯಾರು ಕಾಲವನ್ನ ಕಾರಣ ಹೇಳಿಲ್ಲ, ಕಾಲ ಕಾರಣ ಹೇಳಿದ್ ಈಗಿನವ್ರು ಮಾತ್ರ. ಕಾರಣ ಮನುಷ್ಯನಿಗೆ ಯಾವಾಗ ಲೌಕಿಕದ ಕಡೆ ಗಮನ ಹೋಗುತ್ತೋ ಪಾರತ್ರಿಕ ತಾನಾಗೆ ಕಡಿಮೆ ಆಗಿ ಅದು ನಾಶ ಆಗ್ಬಿಡುತ್ತೆ. ಪಾರತ್ರಿಕದ ಕಡೆ ಮನಸ್ಸಿದ್ದಾಗ ಲೌಕಿಕ ಸರ್ವ ಸಂಬಂಧನೇ ಇರಲ್ಲ. ಇದನ್ನೆಲ್ಲ ನಾವು ಜ್ಞಾನಿಗಳ ವಿಚಾರ ಮಾಡಿದಾಗ ನಮ್ಗೊಂದೊಂದು ಕೂಡ ಜ್ಞಾನಿಗಳ ವ್ಯವಹಾರದಲ್ಲಿ ವಿಚಾರದಲ್ಲಿ ಒಂದೊಂದು ಘಟ್ಟವೂ ನಮಗೆ ಒಂದೊಂದು ಪಾಠ, ಸಾಧನೆಗೊಂದೊಂದು ಮಾರ್ಗದರ್ಶಿ, ಒಂದೊಂದು ನಿರಂತರವಾದಂತ ಅನುಷ್ಠಾನಕ್ಕೆ ನಮಗೆ ಸ್ಪಷ್ಟ ತೋರಿಸ್ತಕ್ಕ ದಾರಿದೀಪ. ಇದನ್ನು ನಾವು ಯಾದವಾರ ವಿಚಾರ ಮಾಡಿದ್ರೆ ಅದೇ ತರ ಕಾಣುತ್ತೆ. ಅಖಂಡವಾದಂತ ಪಾಠ ಪ್ರವಚನ ಭಗವಂತ ಅವ್ರನ್ನ ಬಿಟ್ಟಿರದೇ ಆಗೋಯ್ತು. ತಾವು ಮಾಡ್ತಕ್ಕ ಪಾಠ ಪ್ರವಚನಗಳ ಪ್ರಭಾವ ಎಷ್ಟಿತ್ತು ಅಂದ್ರೆ ಸರ್ವದಾ ಭಗವಂತ ಅವ್ರ ಜೊತೆ ಇದ್ದು ಅವ್ರನ್ನ ನೋಡ್ಕೊಳ್ಳುವಂತ ಲಕ್ಷಣ ಇತ್ತು, ಅಂತ ಸಂದರ್ಭ ಇತ್ತು. ಅವರ ಜೀವನದಲ್ಲಿ ಅತ್ಯುಗ್ರವಾದಂತ ಅತಿ ಶ್ರೇಷ್ಠವಾದ ಶ್ಲೋಕ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಸಶರೋ ರಾಮಲಕ್ಷ್ಮಣ. ಇದೊಂದು ಅವ್ರನ್ನ ಜೀವನದಲ್ಲಿ ಲೌಕಿಕ ಪ್ರಪಂಚದಿಂದ ಪಾರಮಾರ್ಥಿಕ ಪ್ರಪಂಚಕ್ಕೆ ಎಳಕೊ ಬರ್ಲಿಕ್ಕೆ ಕಾರಣ ಆಯ್ತು. ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಒಂದೊಂದಿನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಕೊಡ್ತಾನೆ, ಬದಲಾವಣೆಯ ಮಾರ್ಗ, ಬದಲಾವಣೆಯ ಸಮಯ ಅಂತ ಕೊಡ್ತಾನೆ. ಅದು ಕೆಲವರಿಗೆ ಲೋಕದಲ್ಲಿ ಸನ್ಮಾರ್ಗದಿಂದ ದುರ್ಮಾರ್ಗಕ್ಕಾರು ಹೋಗಬಹುದು, ದುರ್ಮಾರ್ಗದಿಂದ ಸನ್ಮಾರ್ಗಕ್ಕಾರು ಬರಬಹುದು, ಎರಡೂ ರೀತಿ ಇರುತ್ತೆ. ಎಷ್ಟೋ ಜನ ಮೊದಲು ತುಂಬಾ ಚೆನ್ನಾಗಿ ಆಚಾರ ವಿಚಾರ ಮಾಡ್ಕೊಂಡಿರ್ತಾರೆ, ಕಾಲಕ್ರಮದಲ್ಲಿ ಎಲ್ಲ ಬಿಟ್ಟು ಬಿಡ್ತಾರೆ. ಇನ್ನೆಷ್ಟೋ ಜನ ಹೆಂಗಂದಂಗೆ ಇರ್ತಾರೆ, ಕಾಲಕ್ರಮದಲ್ಲಿ ಒಳ್ಳೆ ಆಚಾರ ವಿಚಾರ ಅನುಷ್ಠಾನ ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಂಡು ಆದಷ್ಟು ಉದ್ಧಾರ ಆಗಬೇಕು ಅನ್ನೋ ಮಾರ್ಗ ಹುಡುಕ್ತಿರ್ತಾರೆ. ಎರಡೂ ಪ್ರಕಾರ ಇದೆ ಜಗತ್ತಲ್ಲಿ. ಬದಲಾವಣೆಯ ಮಾರ್ಗ ಪರಮ ಸಾತ್ವಿಕತಮವಾಗಿತ್ತು ಅಂದ್ರೆ ಸಾಧನೆಗೆ ಮಾರ್ಗ ಆಗುತ್ತೆ. ವ್ಯತ್ಯಾಸ ಆದರೆ ಸಾಧನಾ ಮಾರ್ಗದ ಚ್ಯುತನ ಆಗಿಬಿಡ್ತಾನೆ ಮನುಷ್ಯ. ಇವ್ರ ಜೀವನ ಹಾಗಲ್ಲ, ಪರಮೋತ್ಕೃಷ್ಟವಾದ ಸಾಧನೆ ಅಲ್ಲದೆ ತಮ್ಮ ಜೊತೆ ಇನ್ನು ಅನೇಕ ವಂಶಗಳನ್ನ ಅನೇಕ ಶಿಷ್ಯಗಳನ್ನ ಉದ್ಧಾರ ಮಾಡತಕ್ಕ ಸಾಧನೆಗೆ ಕಾರಣ ಆಯ್ತು. ಬಿದಿರಳ್ಳಿ, ಲಿಂಗೇರಿ, ಶರ್ಕರ, ಬಂಕಾಪುರ, ಗುರ್ಜರಿ, ಉಮರ್ಜಿ, ಆಯಿ, ಕಾರಣಿ, ಕಲ್ಲಾಪುರ, ಉದ್ಗಾವಿ, ಇವೇ ಮೊದಲಾದ ಮನತನಗಳಲ್ಲಿರ್ತಕ್ಕವರೆಲ್ಲ ಆಗಿನ ಕಾಲಕ್ಕೆ ಅವರ ಅಂತರಂಗ ಶಿಷ್ಯರಾಗಿ ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ರು. ಅಂದ್ಮೇಲೆ ಇವರ ಜೀವನದ ಶೈಲಿಯಲ್ಲಿ ಆದಂತ ಬದಲಾವಣೆ, ಭಗವಂತನನ್ನ ಕಂಡು ಮಾತಾಡಿಸಿ ಅವನ ಕೈಯನ್ನು ಹಿಡಿದು ಅಲ್ಲಾಡಿಸಿ ಕ್ಷೇಮವಾಗಿದೆಯಾ ಅಂತ ಕೇಳುವಂತಕ್ಕ ಉನ್ನತ ಮಟ್ಟ ಕೊಟ್ಟಾಯ್ತು. ಭಗವಂತನ ಕ್ಷೇಮವಾಗಿದೆಯಾ ಅಂತ ಕೇಳುವಂತ ಸಾಮರ್ಥ್ಯ ಸಾಮಾನ್ಯರಿಗೆ ಸಿಗಲ್ಲ. ಅದು ಸದ್ಯಕ್ಕೆ ಮನುಷ್ಯರು ಮನುಷ್ಯ ಕ್ಷೇಮ ಅಂತ ಕೇಳಿದ್ರೆ ದೊಡ್ಡ ಕಷ್ಟ ಆಗಿದೆ. ಇನ್ನು ಭಗವಂತನ ಕೇಳೋದು ಎಲ್ಲಿದೆ? ಈ ಶ್ಲೋಕ ಏನಿದಲ್ಲ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಸಶರೋ ರಾಮ ಲಕ್ಷ್ಮಣ. ಈ ಶ್ಲೋಕ ಅವರಿಗೆ ಅನುಷ್ಠಾನಕ್ಕಿತ್ತು, ಅನುಸಂಧಾನಕ್ಕಿತ್ತು, ದರ್ಶನಕ್ಕೆ ಕಾರಣ ಆಗಲಿಲ್ಲ. ಕಳ್ಳರಿಗಾದಂತ ದರ್ಶನ ಇವರಿಗೆ ಆಗ್ಲಿಲ್ವಲ್ಲ ಅಂತ ದುಃಖ ಆಯ್ತು. ಇವನ್ನ ದರೋಡೆ ಮಾಡಿ ಇವ್ರಿರ್ತಕ್ಕ ಐಶ್ವರ್ಯನ ಹರಣ ಮಾಡಬೇಕು ಇಚ್ಛಾಂಡ್ ಬಂದಂತ ಚೋರರಲ್ಲಿ ಕಂಡಂತ ಈ ರೂಪ. ಚೋರರು ಕೇಳ್ತಾರೆ, ಭಗವಾನ್ ಓ ಸ್ವಾಮಿ ಕತಿವರ ಅಮ್ದತ್ವ ಬೀದಂ ಪಾಲಕೀಜತ. ಸ್ವಾಮಿಯವರು ಎಷ್ಟು ಸಂಬಳ ಕೊಟ್ಟಿಟ್ಕೊಂಡಿದ್ರು ಕೆಲಸಕ್ಕೆ ಈ ಸೇವಕರನ್ನ? ನಾವು ಅನೇಕ ಜನ ರಾಜಮಹಾರಾಜರನ್ನ ಕೊಳ್ಳೆ ಹೊಡೆದಿದ್ದೀವಿ, ನೂರಾರು ದೇಶವನ್ನು ನೋಡಿದೀವಿ, ಆದ್ರೆ ಅಂತ ಆ ಯಾವ ಯಜಮಾನರಿಗೆ ಈ ರೀತಿ ಅಂತ ಸೇವಕರು ಇರಲಿಲ್ಲ. ಇದು ವಿಚಿತ್ರವಾದಂತ ಸೇವಕರು ನಿಮ್ಮ ಹತ್ರ ಇದಾರಲ್ಲ, ಇವ್ರಿಗೆ ಎಷ್ಟು ಕೊಡ್ತೀನಿ ತಿಂಗಳಿಗೆ ಸಂಬಳ ಅಂತ ಕೇಳಿದ್ರು. ಯಾದವಾರದ ಏನ್ ಕೇಳ್ತಿದ್ದೀವಿ ನೀನು, ಎಲ್ಲಿದ್ದಾರೆ ನನ್ನ ಸೇವಕರು? ನನಗೆ ನಾನೇ ಸೇವಕ, ನಾನೇ ಯಜಮಾನ, ಎಲ್ಲಿದ್ದಾರೆ ಸೇವಕರು ಅಂದ್ರು. ನಿಮ್ಮ ಪಕ್ಕದಲ್ಲಿ ಎಡಬಲದಲ್ಲಿ ಹಿಂದೆ ಮುಂದೆ ಸ್ವಾಮಿ ಸರ್ವದಾ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರಲ್ಲ, ಅವರು ಎಲ್ಲಿ ಸಿಗುತ್ತಾರೆ, ಎಲ್ಲಿದ್ರು, ಎಲ್ಲಿಂದ ತಂದ್ರಿ, ಏನ್ ಕೊಡ್ತಿರೋರಿ ತಿಂಗಳಿಗೆ ಅಂತ ಕೇಳಿದ್ರು. ಹಾಗಂತಾರೆ ಯಾದವಾರರು, ಅಹೋ ಭಾಗ್ಯ ಚೋರಾಹ, ಏ ಚೋರರೇ ಕಳ್ರೆ ನಿಮ್ದೇ ಮಹಾಭಾಗ್ಯಪ್ಪ. ಅಹೋ ಭಾಗ್ಯ ಚೋರ, ಅಹೋ ಭಾಗ್ಯ ಚೋರ, ಯದ್ ಹೃದಯ ಗದಿತ ಭಗವತಸ್ಥ ರೂಪಂ ದೃಷ್ಟಂ ಶೈವಾಪವಸತಿ ಸತಿ ಸಂಚರಿ ಕ್ರಮೇ. ಏನ್ ಭಾಗ್ಯಪ್ಪ ನಿಮ್ದು, ನನ್ನ ಜೊತೆ ಇದ್ದಂತ ಭಗವಂತ ನಾನು ನೋಡ್ಲಿಲ್ಲ, ನೀವು ನೋಡ್ತಾ ಇದ್ದೀರ, ಇದೇ ನಿಮ್ಮ ಭಾಗ್ಯ ಅಂದ್ರು. ಅದವರ ಜೀವನದ ಒಂದು ಪರಿಪಕ್ವವಾದಂತ ಘಟ್ಟ, ಪಕ್ವವಾಗತಕ್ಕ ಸ್ಥಿತಿ, ಭಗವಂತ ಅನುಗ್ರಹ ಮಾಡತಕ್ಕ ಕಾಲ. ಸರ್ವಸಂಗ ಪರಿತ್ಯಾಗರಾದರು, ಎಲ್ಲವನ್ನೂ ಆ ಚೋರರಿಗೆ ಕೊಟ್ಟು ಹೊರಟು. ಅವರಿಗೆ ಕಂಡಂತ ಇನ್ನೊಂದೇನದ ಅವ್ರ ಲಕ್ಷಣ, ಕಳ್ಳರಿಗೆ ಕಂಡಂತ ಭಗವಂತನ ಕಾಣಬೇಕು ಅನ್ನೋ ಹಂಬಲ ಬರಲಿಲ್ಲ ಅವರಿಗೆ. ಭಗವಂತನ ತತ್ವಜ್ಞಾನದ ಮೂಲಕ ನೋಡಬೇಕು ಅನ್ನೋ ಹಂಬಲ ಬಂತು. ಇದು ನಿಜವಾದ ಹಂಬಲ, ಆಚಾರ್ಯರಿಗೆ ಅಭಿಮತವಾದಂತ ಹಂಬಲ, ಶಾಸ್ತ್ರೋಕ್ತವಾದಂತ ಅಪೇಕ್ಷೆ, ವೇದೇತಿಹಾಸಗಳಿಂದ ಅನುಮೋದಿಸಲ್ಪಟ್ಟಂತ ಆಸೆ ಇದು. ಓಂ ವಿದ್ಯೆಯುತ ನಿರ್ಧಾರ ಓಂ ಅನ್ನೋ ಸೂತ್ರ ಹೇಳುತ್ತೆ. ತಮೇ ವಿಧಿತ್ವಾತಿ ಮೃತ್ಯು ಮೇತಿ ನಾನೆ ಪಂಥ ವಿದ್ಯತೆ ಆಯನಾಯ ಅನ್ನೋ ಕಡೆಗೆ ಆಚಾರಂತರ ಸೂತ್ರ ಭಾಷ್ಯದಲ್ಲಿ ಪರಮಾತ್ಮನ ತಿಳ್ಕೊಂಡೇ ನೀನು ಈ ಅತಿ ಮೃತ್ಯು ಮೇತಿ ಈ ಸಂಸಾರದ ಮೃತ್ಯುವನ್ನು ದಾಟಬೇಕೆ ಹೊರತು ನಾನೆ ಪಂಥ ವಿದ್ಯತೆ ಆಯನಾಯ ಬೇರೆ ಮಾರ್ಗ ಇಲ್ಲ. ಅದನ್ನು ತಿಳ್ಕೊಂಡಿದ್ರು ಓಂ ವಿದ್ಯಾವತಿ ನಿರ್ಧಾರಣ ತೋಂ ನೇರ ಗುರುಗಳತ್ರ ಅದರು. ಓಂ ಅನುಬಂಧಾದಿಭ್ಯ ಓಂ ಅನ್ನೋ ಸೂತ್ರ ಅನ್ನತ್ತೆ. ಗುರುಸೇವಾ ಪರಿಚರ್ಯಾದಿಗಳಿಂದಲೇ ಅಖಂಡವಾದಂತ ತತ್ವಜ್ಞಾನ ಸಂಪಾದನೆ ಮಾಡಬೇಕೆ ಹೊರತುನು ಬೇರೆ ಮಾರ್ಗ ಇಲ್ಲ. ಅದಕ್ಕೋಸ್ಕರ ಮೊದಲು ಭಗವಂತನ ಜ್ಞಾನ ಸಂಪಾದನೆ ಮಾಡಬೇಕು, ಆನಂತರ ಭಗವಂತನ ದರ್ಶನ ಅಂತ ನಿಶ್ಚಯ ಮಾಡಿ ಹೊರಟು ಇವರು ಕಾಶಿಗೆ. ಆಗಿನ ಕಾಲ ಕಾಶಿ ವಿದ್ಯಾಸಾಗರದ ಸಮುದ್ರಕ್ಕೆ ಬೀಡಾಗಿತ್ತು, ಸರಸ್ವತಿಯ ಸ್ವಂತ ಗೃಹ. ಅನೇಕ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು, ಆ ಎಲ್ಲ ಶಾಸ್ತ್ರದಿಂದ ಭಗವಂತ ತಿಳಿಯಲಿಲ್ಲ, ತರ್ಕ ವ್ಯಾಕರಣ ಆದ್ರಿಂದ ಭಗವಂತ ಕಾಣಲಿಲ್ಲ. ಅದು ಭಗವಂತನ ಕಾಣತಕ್ಕ ಶಾಸ್ತ್ರಕ್ಕೆ ಉಪಸ್ತಂಭಕವಾಗಿತ್ತಷ್ಟೆ. ಯಾವತ್ತ ವೇದಾಂತ ಶಾಸ್ತ್ರಕ್ಕೆ ತರ್ಕ ವ್ಯಾಕರಣ ಬೇಡ ಅಂತ ತಾತ್ಪರ್ಯ ಅಲ್ಲ, ಬೇಕು. ನ್ಯಾಯಶಾಸ್ತ್ರಗಳು ವ್ಯಾಕರಣಾದಿಗಳ ಬಲ ಇಲ್ಲ ಅಂದ್ರೆ ನ್ಯಾಯಸುಧಾದಿಗಳ ಒಂದು ಪಂಕ್ತಿಯೂ ಅರ್ಥ ಆಗೋದಿಲ್ಲ. ಅದಕ್ಕಿದು ಸಹಾಯಕವಾಗಬೇಕು, ಸಹಾಯಕ ವಿದ್ಯಾ ರೀತಿಯಲ್ಲಿ ಸಂಪಾದನೆ ಮಾಡಿ ಪುನಃ ಗುರುಗಳ ಸೇವಾ ಓಂ ಅನುಬಂಧಾದಿಭ್ಯಾವಂ ಅನ್ನೋ ಸೂತ್ರದಂತೆ ಗುರು ಸೇವಾ ರಥರಾಗಿ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿದರು. ಕಡೆಗೂ ಅವರ ಛಲ ಹೇಗಿತ್ತು ಅಂದ್ರೆ, ಅವರು ಚೋರರು ಭಗವಂತನನ್ನ ಕಂಡ್ರು ಅಷ್ಟೇನೆ, ಅವರಿಗೆ ಇವನು ಪರಮಾತ್ಮ ಅನ್ನೋ ಜ್ಞಾನ ಕಳ್ಳರಿಗೆ ಇರಲಿಲ್ಲ. ಸ್ವಾಮಿ ನಿಮ್ಗೆ ಒಳ್ಳೆ ಸೇವಕರು ಇದ್ದಾರೆ ನಿಮ್ಮನ್ನ ರಕ್ಷಣೆ ಮಾಡ್ತೇನೆ ಅಂತ ಅಷ್ಟೇ ಅನ್ಕೊಂಡ್ರು ಅವರು. ಆದ್ರೆ ಇವ್ರು ಹಾಗಲ್ಲ, ಆ ಭಗವಂತನ ಕಂಡಿದ್ದಲ್ದೆ ಅವನ ಕಂಡು ಮಾತಾಡಿಸಿ ಅವನ ಸಾಕ್ಷಾತ್ ಆಗಿ ಪೂಜೆ ಮಾಡಿ ತೃಪ್ತಿ ಪಡಿಸ್ತಕ್ಕಂತ ಒಂದು ವಿಶಿಷ್ಟ ಭಾಗ್ಯ ಪಡೆದರು. ಆದ್ರಿಂದಲೇ ಅವರ ಗ್ರಂಥಗಳು ಇವತ್ತು ಕೂಡ ನಮ್ಮ ವಿದ್ವದ್ ಮಂಡಳಿಯಲ್ಲಿ ಅತ್ಯಮೂಲ್ಯವಾದಂತ ಸ್ಥಾನ, ಅತ್ಯುನ್ನತವಾದಂತ ಮಾನಾದಿಗಳದಕ್ಕಿದೆ. ಆಚಾರ ಶಾಸ್ತ್ರವನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ರು. ಮೊದಲು ಪರಮಾತ್ಮ ಪರೋಕ್ಷವಾಗಿದ್ದ, ಇವರ ಶಾಸ್ತ್ರಜ್ಞಾನ ಕೊರದು ಅಪರೋಕ್ಷಿತನಾದ, ಅಪರೋಕ್ಷಿತ ಕೃತ ಶ್ರೀಷನಾದ ಭಗವಂತ. ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಮಲಪ್ರಭಾ ನದಿ ತೀರ ನರಸಿಂಹಪುರ, ಅಲ್ಲಿ ತಮ್ಮ ಸ್ಥಾನ ವಾಸ ಪಾಠ ಪ್ರವಚನ ಇದೆಲ್ಲವನ್ನ ಗಮನಿಸಿದರೆ ಸತಾಂ ಪ್ರಸಂಗಾತ್ ಮಮವೀರ್ಯ ಸಂಪದೋ ಅಂತಂದಿರತಕ್ಕ ಭಗವಂತನ ವಾಕ್ಯ ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಅಲ್ಲಿಂದ ಹೊರಡತವರದ್ದು ನೈರಂತರ್ಯವಾದಂತ ಗಂಗಾ ಪ್ರವಾಹ, ದಿನನಿತ್ಯ ಭಾಗವತ ಪ್ರವಚನ ಭಾಗವತ ಪಾಠ. ಇವತ್ತು ಕೂಡ ಯಾದವಾರ್ಯರು ಅಂತಂದ್ರೆ ಭಾಗವತ ಅಂತಾನೆ ಪ್ರಸಿದ್ಧ ಆಗಿದೆ. ಭಾಗವತ ಅಂದ್ರೆ ಯಾದವಾರ್ಯರು. ಸುಧಾದಿಗಳಲ್ಲಿ ಪಂಡಿತ್ ತಿಳ್ಕೊಳ್ಬೇಕಾದ್ರೆ ಸುಧಾಯ ಮದ್ವಿತೀಯೋಸೌ ಯಾದಪತ್ಯ ವಿಶೇಷತ ಅಂತ ಹೇಳ್ತಾನೆ. ಆದ್ರೆ ನಾನು ಸುಧಾದಲ್ಲಿ ಅದ್ವಿತೀಯ ಪಂಡಿತನೇ ಆಗಿದ್ದೀನಿ, ಅದನ್ನು ವಿಶೇಷವಾಗಿ ಯಾದಪತ್ಯದಲ್ಲಿ ವಿಷಯ ನಾನು ಹೆಚ್ಚು ಕೃಷಿಯನ್ನು ಮಾಡಿದ್ದೀನಿ ಅಂದ್ರೆ ಹಿಂದಿನ ಕಾಲಕ್ಕೆಲ್ಲ ವಿದ್ವಾಂಸರನ್ನ ಇವನು ವಿದ್ವಾಂಸ ಅಂತ ಅಳತೆ ಮಾಡತಕ್ಕ ಮಾನದಂಡ ಆಗಿತ್ತದು. ಈಗಲೂ ಹಾಗೆ ಇದೆ, ಅದೇ ರೀತಿ ಉಳ್ಕೊಂಡಿದೆ. ಅಂತ ಅದ್ವಿತೀಯವಾದಂತ ಟಿಪ್ಪಣಿ ಪ್ರಪಂಚದಲ್ಲಿ ಪರಮಾತ್ಮನ ಕೊರಳಿಗೆ ಪದಕದಂತೆ ಇರತಕ್ಕವರಾದರು ಯಾದವಾರ್ಯರು. ಅವರು ಒಂದೊಂದು ಕೃತಿಯನ್ನ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ ಭಗವಂತ ಎಷ್ಟು ಅನುಗ್ರಹ ಮಾಡಿದಾನೆ. ಸ್ವತಃ ಪರಮಾತ್ಮನ ರೂಪವಾದಂತ ವ್ಯಾಸರೂಪಿ ಪರಮಾತ್ಮನ ಪ್ರತಿಮೆಯನ್ನು ತಾವೇ ಸ್ವತಃ ಮಾಡಿಕೊಂಡು ಅದರಲ್ಲಿ ಭಗವಂತನ ಆಹ್ವಾನ ಮಾಡಿ ನಿತ್ಯ ಭಗವತ್ ಪೂಜಾವನ್ನು ಮಾಡಬೇಕು ಅಂತಂದ್ರೆ ಅವರಿಗೆ ತಂತ್ರ ಗ್ರಂಥಗಳು, ಪ್ರತಿಮಾ ನಿರ್ಮಾಣ ಮಾಡತಕ್ಕ ತಂತ್ರ ಗ್ರಂಥಗಳಾಗಲಿ ರಹಸ್ಯ ಗ್ರಂಥಗಳಾಗಲಿ ಇವುಗಳಲ್ಲಿ ಎಷ್ಟು ಮಟ್ಟಿಗೆ ಪಾಂಡಿತ್ಯ ಅನ್ನೋದು ಇವ್ರಿಗೆ ಗೊತ್ತಾಗತ್ತೆ. ಅಂದ್ರೆ ಶಾಸ್ತ್ರೋಕ್ತವಾಗಿ ತಂತ್ರಸಾರೋಕ್ತವಾಗಿ ಪ್ರತಿಮಾದಲ್ಲಿ ಭಗವಂತನ ಲಕ್ಷಣಗಳು ಹೇಗಿರಬೇಕೋ ಆ ರೀತಿ ಲಕ್ಷಣ ಸಂಪನ್ನವಾದಂತ ವಿಧಿವ್ಯಾಸ ಪ್ರತಿಮಾವನ್ನು ಸ್ವತಃ ತಾವೇ ಮಾಡಿಕೊಂಡು ಅದನ್ನ ನಿತ್ಯದಲ್ಲೂ ಪೂಜೆ ಮಾಡ್ತಾ ಅದರ ಮೇಲೇನೆ ಅವರು ವ್ಯಾಸಗದ್ಯ, ವ್ಯಾಸ ಕರಾವಲಂಬನ ಸ್ತೋತ್ರ, ದಾರಿದ್ರ್ಯಹರ ಸ್ತೋತ್ರ ರಚನೆ ಮಾಡಿ ಭಗವಂತನಿಗೆ ಪೂಜೆ ಮಾಡಿ ಏನಪ್ಪಾ ತೃಪ್ತಿ ಆಯ್ತಾ ಅಂದ್ರೆ ಪರಮಾತ್ಮ ತೃಪ್ತಿಯನ್ನು ಸೂಚನೆ ಮಾಡ್ತಾ ಇದ್ದ. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಅಂದ್ರೆ ಭಗವಂತ ಕೈಯನ್ನು ಎತ್ತಿ ಕೈ ಕೊಡ್ತಾ ಇದ್ನಂತ. ಇದನ್ನ ನಾವು ಇತಿಹಾಸದಲ್ಲಿ ಅವರ ಚರಿತ್ರೆಯಲ್ಲಿ ಸ್ಫುಟವಾಗಿ ಕಾಣಬಹುದು. ಭಗವಂತನ ಮಾತಾಡತಕ್ಕ ಸಾಮರ್ಥ್ಯ ಅಂತರಂಗ ಭಕ್ತರಿಗೆ ಮಾತ್ರ ಹೊರತು ಬೇರೆಯವರಿಗಿಲ್ಲ. ಅದು ಅವರ ವ್ಯಾಸಗದ್ಯದಲ್ಲಿ ತತ್ವಪ್ರಕಾಶಿಕ, ನ್ಯಾಯಸುಧ, ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ, ವೇದಗಳು, ಸಮಗ್ರ ಪುರಾಣಗಳು, ಅವುಗಳಲ್ಲಿ ಭಗವಂತನ ಬಂದಂತ ವರ್ಣನ, ಉಪಾಸನೆ ಹೇಗೆ ಮಾಡಬೇಕು, ಪರಮಾತ್ಮ ಅನಂತ ಗುಣಪೂರ್ಣ ಅಶೇಷ ದೋಷ ದೂರ ಸಗತ ಭೇದ ವಿವರ್ಜಿತ ಇವುಗಳನ್ನ ಹೇಗೆ ಕಾಣುತ್ತೆ, ಯಾವ ರೀತಿ ತಿಳ್ಕೊಳ್ಬೇಕು, ಸೂತ್ರ ಭಾಷೆಯಲ್ಲಿ ಏನ್ ಹೇಳ್ತಾರೆ ಆಚಾರ್ಯರು, ಟೀಕಾದಿಗಳನ್ನ ಏನ್ ಹೇಳ್ತಾ ಇದ್ದಾರೆ, ಅದನ್ನ ಇಲ್ಲಿ ಹೇಗೆ ಗ್ರಥನ ಮಾಡಿದ್ದಾರೆ, ನಾವ್ ಯಾವ ರೀತಿ ತಿಳ್ಕೊಳ್ಬೇಕು ಪ್ರಕೃತದಲ್ಲಿ, ಸಮುದ್ರ ನಾವ್ ಯಾವ ರೀತಿ ತಿಳ್ಕೊಬೇಕು ಈ ತರ, ಇದನ್ನೆಲ್ಲ ಆ ವ್ಯಾಸಗದ್ದೆಯಲ್ಲಿ ತೋರಿಸ್ಕೊಡ್ತಾರೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬೌಲೋ ದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇ ಬೋ ಭಾವಮೂರ್ತಿ ಮುಖರ ಶೇಷ ದೋಷಾತಿ ದೂರಂ ಅಂತೇಳಿ ತತ್ವಪ್ರಕಾಶಕ ಟೀಕಾ ಪಂಕ್ತಿ. ಇವರು ಶುದ್ಧಾನಂದೋರು ಸಂವಿದ್ಯುತಿ ಬಲ ಬೌಲೋ ದಾರ್ಯ ವೀರ್ಯ ಸೌಂದರ್ಯ ಪ್ರಾಗಲ್ಭ್ಯ ಸ್ವಾತಂತ್ರ ಅತ್ಯನಂತ ಪೂರ್ಣ ಗುಣಾತ್ಮಕ ವಿಗ್ರಹಾಯ ತಾದೃಶ ಅನಂತ ರೂಪಾಯ. ಇವರ ಆ ವ್ಯಾಸಗದ್ಯದಲ್ಲಿ ಅದನ್ನ ಹಾಗೇ ಬಟ್ಟಿರಿಸ್ತಕ್ಕವರಾದ್ರು. ವೇದವ್ಯಾಸ ಕರಾವಲಂಬನ ಸ್ತೋತ್ರದಲ್ಲಿ ಅಂತಾರೆ, ಪ್ರಹ್ಲಾದ ಶೋಕ ವಿನಿಮೋಚನ ದೇವಜಾತ ಸಂತೋಷ ದೋರು ಬಲ ದೈತ್ಯ ಹಿರಣ್ಯ ದಾರೀನ್ ಸಿಂಹಸ್ಯ ಮಾನುಷ ಶರೀರ ಯುತಾವತಾರ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಭಗವಂತ ಪ್ರಹ್ಲಾದಾದಿ ರಾಜರುಗಳಿಗೆ ಪರಮಾನುಗ್ರಹ ಮಾಡಿದೀಯ, ಪ್ರಹ್ಲಾದ ಸಾಕ್ಷಾತ್ ಪರಮಾತ್ಮನ ಕಂಡವನು. ಭಗವಂತನೇ ಸ್ವತಃ ಪ್ರಹ್ಲಾದರಾಜರ ತಲೆ ಮೇಲೆ ಕೈ ಇಟ್ಟು ಪರಮಾಶೀರ್ವಾದವನ್ನು ಮಾಡಿದವನು. ಭಗವಂತನ ಎದುರಿಗೆ ನಿಂತು ಪ್ರಹ್ಲಾದರಾಜರು ಪರಮಾತ್ಮ ಸ್ತೋತ್ರ ಮಾಡಿ ಸಂತೋಷ ಪಡಿಸಿದ್ದಾರೆ. ಅಂತ ಪ್ರಹ್ಲಾದರಾಜರಿಗೆ ಪರಮಾನುಗ್ರಹ ಮಾಡಿ, ದೇವತಾ ಸಮೂಹಕ್ಕೆ ಬಂದಂತ ಆಪತ್ತನ್ನು ನಿವಾರಣೆ ಮಾಡಿ, ದೈತ್ಯ ಸಮೂಹವನ್ನು ಸಂಹಾರ ಮಾಡಿ, ಪ್ರಹ್ಲಾದನಿಗೋಸ್ಕರ ವಿಶಿಷ್ಟ ರೂಪವನ್ನು ಧಾರಣ ಮಾಡಿದಂತ ನೀನು ಹೇ ಭಗವಂತ. ನನಗೂ ಅನುಗ್ರಹ ಮಾಡು. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ, ನಿನ್ನ ಹಸ್ತಲಾಘವನ್ನ, ಹಸ್ತ ಸಹಾಯವನ್ನ, ನಿನ್ನ ಅಮೃತಮಯವಾದ ಹಸ್ತವನ್ನು ಕೊಡು ಅಂತ ಕೇಳ್ತಾ ಇದೆ ಭಗವಂತ. ಕೊಡ್ತಾನ ಕೈನ. ನಾರಾಯಣಾದಿ ಶತರೂಪ ಸಹಸ್ರ ರೂಪ ವಿಶ್ವಾದಿನ ಸುಬಹುರೂಪ ಪರಾದಿನಾಚ ದಿವ್ಯಾಜಿತಾದ್ಯಮಿತ ರೂಪ ಸುವಿಶ್ವರೂಪ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಆಚಾರಂತ ತಾತ್ಪರ್ಯದಲ್ಲಿ ಪಂಚಾತ್ಮಕ ಭಗವಾನ್ ದ್ವಿಷಡಾತ್ಮಕೂತ್ ಪಂಚದ್ವಿಶತ ಸಹಸ್ರ ಪರೋಮಿತಶ್ಚ ಏಕಶತ ಸಹಸ್ರ ಪರೋಮಿತಶ್ಚ ಅಂತೆಲ್ಲ ಭಗವಂತನನ್ನ ಕೊಂಡಾಡ್ತಾರೆ ಪಂಡಿತಾಚಾರ. ಅದೇ ಮಾತನಂತಾರೆ, ಅದೇ ಭಾಗವನ್ನ ಹಾಗೇ ಬಟ್ಟಿಳಿಸ್ತಾ ಇದ್ದಾರೆ. ನಾರಾಯಣಾದಿ ಶತರೂಪ ಸಹಸ್ರ ರೂಪ ವಿಶ್ವಾದಿನ ಸುಬಹುರೂಪ ವರಾದಿನಾಚ ದಿವ್ಯಾಜಿತಾದ್ಯಮಿತ ರೂಪ ಸುವಿಶ್ವರೂಪ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಶ್ರೀ ವಿಷ್ಣು ನಾಮಗ ಸುವರ್ಣ ಸಂಧಿಗಾತ್ಮನ್ ಮಂಡೋಪ ಸತ್ತನುಜ ಸಹಸ್ರ ಸುನಾಮಕೇನ. ಏನು ಶಾಸ್ತ್ರಾದಿಗಳು ಹೇಳ್ತಾ ಇದೆ ಅದನ್ನ ಹಾಗೆ ಸಂಗ್ರಹ ಮಾಡಿ ಭಗವಂತನ ಸಾಕ್ಷಾತ್ ಆಗಿ ಸ್ತೋತ್ರ ಮಾಡ್ತಾ, ಸ್ವಾಮಿ ನಿನ್ನ ಹಸ್ತಲಾಘವನ್ನು ಕೊಡು, ನನ್ನ ಭಾವಭಂಕಾರಣದಿಂದ ಉದ್ಧಾರ ಮಾಡು, ನಿನ್ನ ವಿಶಿಷ್ಟವಾದಂತ ನಿರಂತರವಾದಂತ ಜ್ಞಾನವನ್ನು ಕೊಡು. ಇದನ್ನು ಮಾಡಿರೋದು ಪ್ರಾಯ ಇವರು ಅತ್ಯಂತ ಸುಂದರವಾದ ವಸಂತ ತಿಲಕ ವೃತ್ತ ಅಂತ ಒಂದು ವೃತ್ತ, ಆ ವೃತ್ತದಲ್ಲೇ ಇವರು ಮಾಡಿದ್ದಾರೆ. ಈ ವೇದವ್ಯಾಸ ಕರಾವಲಂಬ ಸ್ತೋತ್ರ ಇದೆಲ್ಲ ಆ ವೃತ್ತದಲ್ಲೇ ಮಾಡಿದ್ದಾರೆ. ಇದಕ್ಕೆ ಪ್ರಾಯ ಆಚಾರ್ಯ ಶ್ರೀಮದಾಚಾರ್ಯ ಕೃಷ್ಣಾಮೃತ ಮಹಾರಣವದಲ್ಲಿ ಒಂದು ಮಾತಂದಿದ್ದಾರೆ, ಕರಾವಲಂಬನ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರಣವೇ ಗೋರೆ ಮಜ್ಜತೋ ಮಮ ಶಾಶ್ವತ ಅಂತ. ಪ್ರಾಯ ಇವರು ವ್ಯಾಸಗದ್ದೆ ಮಾಡಲಿಕ್ಕೆ ಅದು ಅವರಿಗೆ ಸ್ಫೂರ್ತಿ ತಂದಿದೆ ಅಂತ ತೋರುತ್ತೆ. ಅದನ್ನು ನೋಡಿದ ಮೇಲೆ ಇವರು ವ್ಯಾಸಗದ್ದೆಯನ್ನು ಮಾಡತಕ್ಕವರಾಗಿದ್ದಾರೆ. ವಸಂತ ತಿಲಕ ವೃತ್ತನ ಮಾಡಿದಂತ ವ್ಯಾಸಗದ್ದೆಯ ಕಲ್ಲಿಗೂ ಸಹ ಕಣ್ಣೀರು ಬರುವಂತ ಬಹು ಸುಂದರವಾದಂತ ಶಬ್ದಾರ್ಥ ಜೋಡಣೆಗಳಿಂದ ಸಮೃದ್ಧವಾಗಿದೆ. ಅತೇವ ವ್ಯಾಸಗದ್ದೆಯಿಂದಲೇ ಜಗತ್ತಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವತ್ತು ಕೂಡ ವ್ಯಾಸಗದ್ಯ ಅಂತಂದ್ರೆ ಯಾದವಾರ್ಯಕೃತ ಅಂತ. ಇನ್ನು ದಾರಿದ್ರ್ಯದಲ್ಲಿ ಆ ಕೃಷ್ಣ ಬದರಿ ವಾಸಿಂ ಕ್ವಾಸಿ ವ್ಯಾಸ ದಯಾನಿದೆ ಇಮಾಂ ಅವಸ್ಥಾಂ ಸಂಪ್ರಾಪ್ತಂ ಅನಾಥಂ ಕಿಂ ಉಪೇಕ್ಷತೆ. ಹೇ ಭಗವಂತ, ದ್ವಾರಕಾವಾಸಿ ನನ್ನ ಯಾಕೆ ಉಪೇಕ್ಷೆ ಮಾಡ್ತೀಯ ಅಂತ. ಪುರಾಣದಲ್ಲಿ ಹೇಳದಂತ ರಸವನ್ನ ಹಾಗೆ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ವಿಚಾರ ಮಾಡಿದ್ರೆ ಇವರ ಅವತಾರ, ಇವರ ತಂದೆ ತಾಯಿ, ಇವರ ಜನ್ಮ ವೃತ್ತಾಂತ, ಇವರ ದೈನಂದಿನ ವೃತ್ತಿ ಇದೆಲ್ಲ ಒಂದು ಭಾಗ ಆದರೆ, ಇವರ ಜೀವನದಲ್ಲಿ ಬದಲಾವಣೆ ಆದಂತ ಘಟ್ಟದಿಂದ ಮುಂದಿನ ಭಾಗವನ್ನು ನೋಡ್ತಾ ಹೋದ್ರೆ ಅತ್ಯದ್ಭುತ. ಬದಲಾವಣೆಯ ಪೂರ್ವದಲ್ಲಿ ಇದ್ದಂತ ಲಕ್ಷಣ ವ್ಯಾಪಾರಗಳು ಒಂದು ರೀತಿ, ಬದಲಾವಣೆಯ ಆನಂತರದಲ್ಲಿ ನೋಡಿದ್ರೆ ಒಂದೊಂದು ಕ್ಷಣವೂ ಕೂಡ ಭಗವಂತನ ಜೊತೆ ಇದ್ದಂತ ಸಂಬಂಧ, ಭಗವಂತನ ಮಾತಾಡತಕ್ಕಂತ ಹಿರಿಮೆ, ಭಗವಂತನ ಕಣ್ಣು ನೋಡ್ತಕ್ಕಂತ ಗರಿಮೆ, ಇದೆಲ್ಲ ಭಗವಂತನ ಎದುರಿಗೆ ನಿಂತು ಸಾಕ್ಷಾತ್ತಾಗಿ ಅವನ ತೃಪ್ತಿಯನ್ನು ಕೇಳತಕ್ಕ ಹಿರಿತನ, ಇವೆಲ್ಲ ನೋಡಿದರೆ ಅವರ ಜೀವನದ ಇನ್ನೊಂದು ಘಟ್ಟವೇ ಸಮಗ್ರ ಸಿದ್ಧಾಂತಗಳ ಉದ್ಧಾರಕ್ಕೆ, ತತ್ವ ಪ್ರಚಾರಕ್ಕೆ ಮೂಲ ಕಾರಣ ಅಂತ ಇರುತ್ತೆ. ಇವತ್ತು ಯಾದವಾರ್ಯರ ಚರಿತ್ರವನ್ನಾಗಲಿ ಅಥವಾ ಯಾದವಾರ್ಯರ ಹೆಸರನ್ನಾಗಲಿ ಕೇಳದೇ ಇದ್ದಂತ ವಿದ್ವಾಂಸನೇ ಇಲ್ಲ ಜಗತ್ತಲ್ಲಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಮ್ಮಲ್ಲೊಂದು ಗಾದೆ ಹೇಳ್ತಾರೆ. ಆಡು ಮುಟ್ಟದೇ ಇರೋ ಸೊಪ್ಪಿಲ್ಲ, ಎಲ್ಲಾ ಸೊಪ್ಪನ್ನು ಅದು ಮುಟ್ಟಿರುತ್ತೆ ಅಂತ ಅರ್ಥ. ಹಾಗೆ ಯಾದವಾರರ ಹೆಸರನ್ನ ಕೇಳದೇ ಇದ್ದವರೇ ಇಲ್ಲ. ಟಿಪ್ಪಣಿ ಪ್ರಪಂಚದಲ್ಲಿ ಅಗ್ರಮಾನ್ಯರಾದರು. ಇವರ ಟಿಪ್ಪಣಿಗಳಲ್ಲಿ ತತ್ವ ಸಂಖ್ಯಾನ ಟಿಪ್ಪಣಿ ಆಗಲಿ, ಸದಾಚಾರ ಸ್ಮೃತಿ ವ್ಯಾಖ್ಯಾನ ಆಗಲಿ, ಯಮಕ ಭಾರತ ಟೀಕೆ ಆಗಲಿ, ಒಂದೊಂದು ಕೂಡ ಅತ್ಯದ್ಭುತ, ಅತಿಶ್ರೇಷ್ಠ. ಭಗವಂತನ ತತ್ವ ವಿಚಾರವನ್ನ ಸಣ್ಣ ಸಣ್ಣ ಶಬ್ದಗಳಲ್ಲಿ ತೋರಿಸೋದ್ರಲ್ಲಿ ಅದ್ವಿತೀಯರು. ಅಂದ್ರೆ ಅಲ್ಪಾಕ್ಷರ ಘಟಿತತ್ವ ಸತಿ ಭಕ್ವರ್ಥ ಪ್ರತಿಪಾದಕತ್ವ ಅಂತ. ಅಲ್ಪ ಅಕ್ಷರಗಳ ಪ್ರಯೋಗ ಬಹಳ ಅರ್ಥ. ತತ್ವೋದ್ಯೋತಕ್ಕೆ ವಾದಾವಲಿ, ರತ್ನಾವಲಿ, ನ್ಯಾಯಮೃತಾದಿಗಳ ಸಂಗ್ರಹದಲ್ಲೇ ಸೇರಿದಂತ ಇವರ ಟಿಪ್ಪಣಿಯು ಕೂಡ ಪ್ರಾಯ ಅತ್ಯಂತ ಪ್ರಾಚೀನ. ತತ್ವೋದ್ಯೋತ ಕೊರಟಂತ ವಿಜೇಂದ್ರ ಸ್ವಾಮಿಗಳ ಟಿಪ್ಪಣಿ, ವೇದೇಶ ತೀರ್ಥ ಟಿಪ್ಪಣಿಗಳನ್ನ ಬಿಟ್ಟರೆ ಇನ್ನ ಬರೆದಿರೋ ಟಿಪ್ಪಣಿಯಲ್ಲಿ ಯಾದವಾರದ್ದೇ ಅತ್ಯಂತ ಪ್ರಾಚೀನ ಟಿಪ್ಪಣಿ. ತತ್ವ ಸಂಖ್ಯಾನ ಟಿಪ್ಪಣಿ ಅಷ್ಟೇನೆ. ವಿಜೇಂದ್ರ ನಂತರದಲ್ಲಿ ಪ್ರಾಚೀನ ಟಿಪ್ಪಣಿ, ವಿಜೇಂದ್ರ ನಂತರದಲ್ಲಿ ಯಾದವಾರ ಟಿಪ್ಪಣಿ ಅತ್ಯಂತ ವೈಶಿಷ್ಟ್ಯ. ತತ್ವಂ ಅನಾರೋಪಿತಂ ಯಥಾ ಭಗವತಾ ನಮನಂ ಅವಶ್ಯಕಂ ತಥಾ ಭಾಗ್ಯಭಿಮಾನಿ ದೇವತಾಯ ರಮಾಯ ನಮಸ್ಕಾರಂ ಅವಶ್ಯಕಮಿತಿ ಸೂಚನಾರ್ಥಂ ಲಕ್ಷ್ಮೀಪತೆ ಇತ್ಯುಕ್ತಂ ಅಂತ. ಲಕ್ಷ್ಮೀಪತೆ ಎಂಬ ಶ್ರೀಧರ ಪತೆ ಅಥವಾ ನಾರಾಯಣ ಪತೆ ಅಥವಾ ನಾರಾಯಣ ಅಂತ ಹೇಳ್ಬೋದಾಗಿತ್ತು. ನಾರಾಯಣ ಪದಾಂಭೋಜ ಇಗಂ ನತ್ವ ಗುರುರೂಪಿ ಅಂತ ಆಚಾರ ಸಾಕಷ್ಟು ಕಡೆ ನಾರಾಯಣ ನಾರಾಯಣ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ನಾರಾಯಣ ಪದಾಂಭೋಜ ಅಂತ ಹೇಳ್ಬೋದಾಗಿತ್ತು. ಲಕ್ಷ್ಮೀಪತೆ ಪದಾಂಭೋಜ ಅಂತಲ್ಲ, ಲಕ್ಷ್ಮೀಪತೆ ಅಂತ ಯಾಕೆ ಬೇಕಿತ್ತಿಲ್ಲಿ ಅಂತಂದ್ರೆ ಅದಕ್ಕಂತಾರೆ. ಯಥಾ ಭಗವತಾ ನಮನಂ ಅವಶ್ಯಕಂ ತಥಾ ಭಾಗ್ಯಭಿಮಾನಿ ದೇವತಾಯ ರಮಾಯ ನಮಸ್ಕಾರ ಅವಶ್ಯಕಮಿತಿ ಸೂಚನಾರ್ಥಂ ಲಕ್ಷ್ಮೀಪತೆ ಇತ್ಯುಕ್ತಂ. ಹೇಗೆ ಭಗವಂತ ನಮಸ್ಕಾರನು, ಅದೇ ರೀತಿ ರಮಾದೇವಿ ನಮಸ್ಕಾರ ಪರಮಾತ್ಮನ ಸಹಿತವಾಗಿ ಮಾಡಬೇಕು. ಭಗವತ್ ಸುಖ ಸಂಚನತೆಯ ಆಗ್ರಹಕ್ಕೆ ಋತುಕ್ಕಾಗಿ ನಮಸ್ಕಾರವನ್ನು ಮಾಡಬಾರದು ಅನ್ನೋ ಅತ್ಯಂತ ಸೂಕ್ಷ್ಮವಾದಂತ ರಮಾದೇವಿಗೆ ಪ್ರತ್ಯೇಕ ನಮಸ್ಕಾರ ಮಾಡಬಾರದು, ಭಗವಂತನಿಂದ ಸಹಿತವಾಗಿ ಮಾಡಬೇಕು ರಮಾದೇವಿಗೆ. ಭಗವದ್ ಉಪಸರ್ಜನತೆಯ ಗ್ರಾಹ್ಯ ಅದು. ಪೃಥಕ್ ಮಾಡಿದ್ರೆ ರಮಾದೇವಿ ಅನುಗ್ರಹ ಮಾಡಲ್ಲ. ಭಗವಂತನ ಸಹಿತವಾಗಿ ಮಾಡಿದಾಗಲೇ ರಮಾದೇವಿ ಪರಮ ಸಂತೋಷರಾಗಿ ಅನುಗ್ರಹ ಮಾಡ್ತಾರೆ. ಆ ಪುರಾಣದ ಧರ್ಮ ಸೂಕ್ಷ್ಮ ಪ್ರಮೇಯವನ್ನು ತಿಳಿಸ್ಲಿಕ್ಕೋಸ್ಕರನೇ ಲಕ್ಷ್ಮೀಪತೆ ಪದಾಂಭೋಜ ಇತ್ಯುಕ್ತಂ ಅಂತ ಹೇಳ್ತಾರೆ. ಲಕ್ಷ್ಮೀಪತೆ ಪದಾಂಭೋಜ ಯುಗಮತ್ವ ಗುರುರಪಿ ತರಿಷೇ ತತ್ವ ಸಂಖ್ಯಾನ ವ್ಯಾಖ್ಯಾನ ನಾತಿ ವಿಸ್ತರಂ ಅಂತ ಹೇಳ್ತಾರೆ. ತತ್ವ ಸಂಖ್ಯಾನ ಟಿಪ್ಪಣಿ ಯಾದವಾರ ಟಿಪ್ಪಣಿ ಅತ್ಯಂತ ವೈಶಿಷ್ಟ್ಯ, ವಿಶಿಷ್ಟಾರ್ಥ ಬೋಧಕಾಗಿದೆ. ಯಮಕ ಭಾರತ ಕೊರಟಂತ ಟೀಕೆ ಅಷ್ಟೇನೆ ಟಿಪ್ಪಣಿ. ಪ್ರಾಯ ಪ್ರತಿಯೊಂದು ಯಮಕದಲ್ಲಿ ಬಂದಂತಹ ಶ್ಲೋಕಗಳಿಗೆ ಪೂರ್ವಾಪರಾಧಗಳಲ್ಲಿ ವಿಶಿಷ್ಟಾರ್ಥವನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಒಬ್ಬ ಗೃಹಸ್ಥರಾಗಿದ್ದು ಗೃಹಸ್ಥ ಸಂಪ್ರದಾಯದಲ್ಲಿದ್ದು ಸಂಪ್ರದಾಯ ಪ್ರವರ್ತಕರಾಗಿ ಅನೇಕ ವಿದ್ವಾಂಸರುಗಳಿಗೆ ಪಾಠ ಪ್ರವಚನ ಮಾಡಿ ಶಿಷ್ಯ ಸಮೂಹವನ್ನ ಬೆಳೆಸಿ ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನ ರಚನೆ ಮಾಡಿ ಅದ್ವಿತೀಯರಾಗಿ ಭಗವಂತನ ಸಾಕ್ಷಾತ್ ಕಂಡು ಭಗವಂತನ ಅನುಗ್ರಹದ ಅಭಿಷೇಕವನ್ನ ಅನುಗ್ರಹದ ಸರೋವರದಲ್ಲಿ ನಿತ್ಯ ಅವಗಾನ ಸ್ನಾನ ಮಾಡಿ ಭಗವಂತನ ಮಧುನಾಮೃತಗಳ ಅಭಿಷೇಕವನ್ನು ಮಾಡಿಸಿಕೊಂಡಂತ ಮಹಾನುಭಾವರು ಯಾದವಾರ್ಯರು. ಅತೇವ ಯಾದವಾರ್ಯರನ್ನ ಶ್ರೀನಿವಾಸ ತೀರ್ಥರು ಎಷ್ಟು ಸ್ತೋತ್ರ ಮಾಡಿದ್ರು ಸಾಲದು. ಅವರ ಶಿಷ್ಯ ಮಂಡಳಿಯಲ್ಲಿ ಶ್ರೀನಿವಾಸಾಚಾರ್ಯರಿದ್ದವರು ರಾಯರ ಅನುಗ್ರಹದ ಶ್ರೀನಿವಾಸ ತೀರ್ಥರಾದರು. ಅವರ ಶಿಷ್ಯರಲ್ಲಿ ಅತ್ಯಂತ ಪ್ರಸಿದ್ಧರಾಗಿಬಿಟ್ರು ಶ್ರೀನಿವಾಸ ತೀರ್ಥರು. ಸದಾಚಾರ ಸ್ಮೃತಿಗೆ ಅನೇಕ ಕೌಸ್ತುಭ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅತ್ಯಮೋಘವಾಗಿದೆ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ. ಅವರು ಅದನ್ನ ತಮ್ಮ ಗುರುಗಳನ್ನು ಈರಿಸಿ ಕೊಂಡಾಡ್ತಾರೆ. ಎಲ್ಲ ಗ್ರಂಥ ತಮ್ಮ ಟಿಪ್ಪಣಿ ಎಲ್ಲ ಗ್ರಂಥಗಳಲ್ಲಿ ಶ್ರೀನಿವಾಸ ತೀರ್ಥರು. ಇದೆಲ್ಲವೂ ಯಾದವಾರ್ಯರಿಗೆ ಸೇರಿದ್ದು. ಅವರ ಅನುಗ್ರಹ, ಅವರ ವಾಕ್ಯ, ಅವರ ಉಚ್ಚಿಷ್ಟ, ಅವರ ಉಪದೇಶ, ಅವರ ಪಾದಕಮಲ ರಂಜಿತ ಕಿಸಲವ ಅಂತೆಲ್ಲ ಸ್ತೋತ್ರ ಮಾಡ್ತಾರೆ. ಆ ಅಷ್ಟು ಸಮಗ್ರವನ್ನ ತಮ್ಮ ಗುರುಗಳ ಸ್ಥೂಲ ಸೂಕ್ಷ್ಮವಾದಂತ ಸಮಗ್ರ ಚಿತ್ರವನ್ನ ಒಂದೇ ಶ್ಲೋಕದಲ್ಲಿ ಗ್ರಥನ ಮಾಡ್ತಾರೆ. ಶ್ರೀಮನ್ ಮಾಧವ ಮಧ್ವ ಭಕ್ತಿ ಮಹಿಷೀ ಯುಕ್ತಂ ವಿರಕ್ತಿ ಪ್ರಿಯಂ ಸುಸಿದ್ಧಾಂತ ಪುನಿ ವಿಧಾ ಚತುರಂ ಸಶಾಸ್ತ್ರ ರಾಷ್ಟ್ರಾಧಿಪಂ. ಸಶಾಸ್ತ್ರಗಳೆಂಬ ರಾಷ್ಟ್ರಕ್ಕೆ ಅಧಿಪ ರಾಜ ಅಂತ ಇದ್ದಾರೆ. ಶ್ರೀಮನ್ಯಾಯ ಸುಧಾ ವಿಧಾನ ವಿರಸತ್ಸಾದ ರಾಜಧಾನಿ ಸ್ಥಿತಂ ಶ್ರೀ ವೇದೇಶಕರಾಭಿಷಿಕ್ತಯದು ಪತ್ಯಾಚಾರ್ಯ ರಾಜಂ ಭಜೆ. ವೇದೇಶೀತರ ಕರಕಮಲ ಸಂದಾತ ಯಾದು ಪತ್ಯಾಚಾರ್ಯರು ನಮ್ಮ ಗುರುಗಳು. ಪರಮಾತ್ಮನಲ್ಲಿ ರಮಾದೇವಿ ಅತ್ಯಂತ ಭಕ್ತಿಯನ್ನು ಮಾಡಿ ವಿರಕ್ತಿ ಪ್ರಿಯರಾದವರು. ದುಸ್ಸಿದ್ಧಾಂತವೆಂಬ ದುಷ್ಟವಾದ ಶಾಸ್ತ್ರ ಸಿದ್ಧಾಂತವೆಂಬ ಲೋಕವನ್ನ ರಾಜ್ಯವನ್ನ ಸುಡುವಲ್ಲಿ ಅತ್ಯಂತ ಚತುರರು. ಸಶಾಸ್ತ್ರಗಳ ರಾಜ್ಯಕ್ಕೆ ರಾಜರಾಗಿದ್ದಾರೆ. ಸರ್ವದಾ ಭಾಗವತ ನ್ಯಾಯಸುಧಾಗಳ ಆಸಕ್ತರಾದಂತ ಶ್ರೀಮತ್ ನ್ಯಾಯಸುಧಾದಿ ಎಂಬ ರಾಜಧಾನಿ ಸ್ಥಿತರಾದಂತ ವೇದೇಶ ತೀರ್ಥರ ಕರಕಮಲ ಸಂಜಾತ ಅಸ್ಮತ್ ಗುರುವರಿನ ಯಾವಾಗಲೂ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ. ಈ ರೀತಿ ಗುರುಗಳ ಸ್ತೋತ್ರವನ್ನ ಹೃದಯ ತುಂಬಿ ಉತ್ಕಟ ರೀತಿಯಲ್ಲಿ ಆಡ್ತಾರೆ. ಅಂದಮೇಲೆ ಇದಿಷ್ಟು ಕೂಡ ನಮಗೆ ಸಂಕ್ಷಿಪ್ತವಾಗಿ ಭಾಗವತ ಶ್ಲೋಕವನ್ನು ನೆನಪಿಕ್ಕಂತಿರುತ್ತೆ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಅನ್ನೋದೇನಿದೆಲ್ಲ ಮುಹೂರ್ತಿ ಕಾದ್ಯಾಷ್ಟ ಸಮಾಗಮಾಷ್ಟಮೇ ದುಸ್ತರ್ಕ ಮೂಲು ಅಪಾತೋ ಅವಿವೇಕಾಂತ ರೋಗಣ ರಾಜ ಜಗಭರತರಾಜರು ಹೇಳ್ತಾರೆ. ಒಂದೇ ಒಂದು ಮುಹೂರ್ತ ಸ್ವಾಮಿ ನಿಮ್ಮ ಸಮಾಗಮ ಆದ್ದು ನನ್ನ ಎಲ್ಲ ಅಜ್ಞಾನಾದಿ ಪರಿಜಗಳು ಕೂಡ ನಾಶ ಆಗೋಯ್ತು ಅಂತ ಹೇಳ್ತಾನೆ ಜಡಭರತರಾಜ. ಅದೇ ತರ ಶ್ರೀನಿವಾಸ ತೀರ್ಥರು ಸಾಕಷ್ಟು ಗ್ರಂಥಗಳಲ್ಲಿ ತಮ್ಮ ಗುರುಗಳನ್ನ ಸ್ತೋತ್ರ ಮಾಡ್ತಾ ನಿಮ್ಮ ಪಾದ ಕಮಲಗಳ ರಜಸ್ಸಿನ ಸಂಬಂಧ ನನ್ನ ಅನೇಕ ಜನ್ಮಗಳ ಅಗ ನಿವೃತ್ತಿಗೆ ಕಾರಣ ಆಯಿತು. ನಿಮ್ಮ ಪಾದ ಕಮಲಗಳ ದರ್ಶನ ಭಗವಂತನ ತತ್ವಜ್ಞಾನಕ್ಕೆ ಉದಯ ಆಯ್ತು. ಅಸ್ಮದ್ ಗುರುಗಳೆಂಬ ಅಸ್ಮದ್ ಅಂದ್ರೆ ನಮ್ಮ ಗುರುಗಳ ಯಾದವಾರ್ಯರೆಂಬ ಗುರುಗಳ ಪಾದಗಳೆಂಬ ಉದಯಾದ್ರಿಯಿಂದ ಉದಿಸಿದಂತಹ ತತ್ವಜ್ಞಾನ ಸೂರ್ಯನ ಬೆಳಕಲ್ಲಿ ನಾನು ನೈರಂತರ್ಯವಾಗಿರುವಂತಹ ಭಾಗ್ಯ ಸಿಕ್ತು ಅಂತ ಕೊಂಡಾಡ್ತಾರೆ. ಯತ್ಪಾದ ಸ್ಮೃತಿ ಮಾತ್ರೇಣ ಪಾಂಡಿತ್ಯಂ ಪ್ರಾಪ್ಯತೇನರೈ ತಾನು ಒಂದೇ ಯಾದವಾಚಾರ್ಯನ್ ವೇದೇಶ ಮುನಿ ಸೇವಕ. ಅವರ ಹೆಸರು ಹೇಳಿದ್ರೆ ಪಾಂಡಿತ್ಯ ಬರುತ್ತಂತೆ. ಅವರ ಸ್ಮರಣೆ ಮಾಡಿದ್ರೆ ಸಾಕು ಶಾಸ್ತ್ರ ಗ್ರಂಥಗಳ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಅವರ ನಿರಂತರ ಚಿಂತನ ಧ್ಯಾನ ಶ್ರವಣ ಮನನಾದಿಗಳು ತತ್ವ ಮಾರ್ಗದಲ್ಲಿ ಪ್ರವೇಶಕ್ಕೆ ಕಾರಣ ಆಗುತ್ತೆ. ತತ್ವ ಚಿಂತನೆಗೆ ಬಲ ಬರುತ್ತೆ. ತತ್ವಜ್ಞಾನದ ಅನ್ವೇಷಣೆಗೆ ಉಪಾಯಗಳು ಸಿಗುತ್ತೆ. ದೇಹದಲ್ಲಿ ಬಲ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ. ಅತುಲವಾದಂತ ಭಗವದ್ ಅನುಗ್ರಹ ಪಾತ್ರ ಅಂತ ಯಾದವಾರ್ಯ ಸ್ಮರಣೆ ನಿತ್ಯ ನೈರಂತರ್ಯದಲ್ಲೂ ಮಾಡಬೇಕು. ಒಂದಿನ ಎರಡು ದಿನ ಅಲ್ಲ, ಅಂತಾದಲ್ಲಿ ಚಾತುರ್ಮಾಸ ಪರ್ವಕಾಲ, ಅದರಲ್ಲೂ ಆಶ್ವೀಜ ಮಾಸ ಭಗವಂತನಿಗೆ ಅತಿ ಪ್ರಿಯವಾಗಿ ಸಾಕ್ಷಾತ್ ಆಗಿ ಸರಸ್ವತಿ ರೂಪದಲ್ಲಿ ಪೂಜಾ ಸ್ವೀಕಾರ ಮಾಡತಕ್ಕ ಸ್ವಾಮಿ. ಪ್ರತಿಯೊಂದು ಅಕ್ಷರಗಳ ತಲೆಗಟ್ಟು ಕೊಂಬು ಹೃಸ್ವ ದೀರ್ಘ ಒತ್ತಕ್ಷರಗಳಲ್ಲಿ ಭಗವಂತ ಇರ್ತಾನೆ. ಅದಕ್ಕೆ ನಮ್ಮ ಅಕ್ಷರಗಳ ಮೇಲೆ ಗೀಟ್ ಹೇಳಿದ ಮೇಲೆ ತೋರಿಸ್ತಾರೆ ಅಕ್ಕ ಅಕ್ಕಿ ಅಂತೆಲ್ಲ ಬರೆಯೋ ಕಾಲಕ್ಕೆ ಆ ಗೀಟಲ್ಲಿ ವಿಷ್ಣು ಪರಮಾತ್ಮ ಇರ್ತಾನೆ ಅಂತೇಳಿ ತಿಲಕ ಸಂಹಿತ ಆದಿ ಹೇಳುತ್ತೆ. ಗ್ರಂಥಗಳು ಅಕ್ಷರಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ದೇವತೆಗಳು ಸನ್ನಿಹಿತರಾಗಿರ್ತಾರೆ ಅಂತಂದ್ರೆ ಯಾದವಾರ್ಯಾಂಬಲ್ಲಿ ಯಾ ಅಂತೇನು ಬರಿತೀವಲ್ಲ ಅದಕ್ಕೆ ಸೊನ್ನೆ ಬಡದು ಪಕ್ಕದಲ್ಲಿ ಒಂದು ಗೀಟು ಬಡದ ಮೇಲೆ ತಲೆಗಟ್ಟು ಬರೋದು ಪಕ್ಕದಲ್ಲಿ ಇನ್ನೊಂದು ಗೀಟು ಬರೆದು ಇಳಿ ಕೊಡ್ತೀವಿ ಅದು ಯಾ ಅಂತ ಆಗತ್ತೆ. ಅಲ್ಲಿಗೆ ಸಂಹಿತೆ ಪ್ರಕಾರ ಒಂದು ಎರಡು ಮೂರು ನಾಲ್ಕು ಐದು ಭಾಗ ಆಗತ್ತೆ. ಯಕಾರದಲ್ಲಿ ಐದು ಭಾಗ ಇದೆ. ಯಾದವಾರ್ಯ ಅಂಬಲ್ಲಿ ಯಾ ಅಂತ ಬರಿತೀವಲ್ಲ ಅದರಲ್ಲಿ ಐದು ಸ್ಥಾನ ಇದೆ. ಈ ಐದು ಸ್ಥಾನದಲ್ಲೂ ಕೂಡ ಐದು ರೂಪಿಯಾದ ಭಗವಂತ ಇದ್ದಾನೆ ಅಂತ ಹೇಳುತ್ತೆ ಅಕ್ಷರ ಗ್ರಂಥಗಳು. ಆ ತದ ಅಕ್ಷರ ಸನ್ನಿಹಿತವಾದಂತ ಅಭಿಮಾನಿ ದೇವತಾಂತರದ ಭಗವಂತನ ಉಪಾಸನಾ ಮಾಡಿ ತನ್ನ ಮೂಲಕ ಜ್ಞಾನ ಪ್ರಾಪ್ತಿಗೋಸ್ಕರನೇ ಭಗವಂತ ಕೊಟ್ಟ ವರದಂತೆ ಅಧಿದೇವತೆ ಸರಸ್ವತಿ ಆದಿಗಳನ್ನ ಪೂಜೆ ಮಾಡಿ ಜ್ಞಾನ ಸಂಪಾದನೆ ಮಾಡತಕ್ಕಂತ ಮಹಾಪರ್ವಕಾಲ ಈ ಆಶ್ವೀಜ ಮಾಸ. ಸರಸ್ವತಿ ಪೂಜಾ ಅಂತೇಳಿ ಶಾಸ್ತ್ರ ಗ್ರಂಥಗಳನ್ನಿಟ್ಟು ತತ್ಸಂಬಂಧ ಭಗವಂತನ ಪೂಜಾ ಅದು ಜ್ಞಾನ ಯಜ್ಞ ಆಗುತ್ತೆ. ಲೇಖನ ಯಜ್ಞ ಒಂದು ಕಡೆ ಆದರೆ ಜ್ಞಾನ ಯಜ್ಞ ಇನ್ನೊಂದು ಕಡೆಗೆ ತನ್ನ ಮೂಲಕ ಪೂಜಾ ಯಜ್ಞ. ಅಂತ ಪರ್ವಕಾಲದಲ್ಲಿ ಮಹನೀಯರ ಸ್ಮರಣ ಧ್ಯಾನ ಶ್ರವಣ ಕೀರ್ತನಾದಿಗಳು ನೈರಂತರ್ಯ ಜ್ಞಾನ ಪ್ರಾಪ್ತಿಗೆ ಕಾರಣ ಆಗತ್ತೆ. ಅದನ್ನೇ ಭಾಗವತಾದಿ ಗ್ರಂಥ ಹೇಳುತ್ತೆ. ಸೇದತಿ ಕಿಶಲವ ಸತಾಂ ದರ್ಶನಶ್ಚ. ಸಜ್ಜನರ ದರ್ಶನ ಕಮಲಾದಿ ಪುಷ್ಪಗಳಿಗಾದರೆ ಕಮಲ ಪುಷ್ಪ ಸಂತೋಷ ಆಗತ್ತಂತೆ. ಕಿಮುತ ಮನುಷ್ಯರಿಗೆ ಅವರ ಮೇಲೆ ಬೀಸಿ ಬಂದ ಗಾಳಿ ಮರಗಳಿಗೆ ತೆಗೆದಿದ್ರೆ ಮರಗಳು ಪುನೀತ ಆಗತ್ತಂತೆ. ಅಂದಮೇಲೆ ಅವರ ಶ್ರವಣ ಅವರ ಮನನ ಧ್ಯಾನಾದಿಗಳು ನಮ್ಮ ಪಾವಿತ್ರತೆ ಕಾರಣ ಆಗಲೇನು? ಹಾಗೇ ಆಗತ್ತೆ. ಆದ್ರಿಂದಲೇ ಭಗವಂತ ಅಂದ, ಸಾಕ್ಷಾತ್ ನನ್ನ ಹತ್ರ ಬರ್ಲಿಕ್ಕಾಗಲ್ಲ, ನೀವುಗಳು ಜ್ಞಾನಿಗಳ ಮೂಲಕ ಜ್ಞಾನಿಗಳನ್ನ ಸೇವಾ ಮಾಡ್ರಿ, ಅವ್ರ ಮೂಲಕ ನನ್ನನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ರಿ, ಆಗಷ್ಟು ನಾನು ಸಿಗ್ತೀನಿ. ಅದಕ್ಕೆ ಸತಾಂ ಸಂಗಸ್ಯ ಭೇಷಜಂ, ಜ್ಞಾನಿಗಳ ಸಹವಾಸ ಸಂಸಾರವೆಂಬ ದೊಡ್ಡ ರೋಗಕ್ಕೆ ಔಷಧ. ತತ್ತು ಅದು ದುರ್ಲಭಂ ದುರ್ಗಮಂ ದುರ್ಜ್ಞೇಯಂ ಅಮೋಘಂಚ, ಸಿಗೋದು ಕಷ್ಟ, ಸಿಕ್ಕರೂ ತಿಳ್ಕೊಳಕ್ಕಾಗಲ್ಲ, ತಿಳ್ಕೊಂಡ್ರು ಅನುಭವಿಸಕ್ಕಾಗಲ್ಲ, ಅನುಭವಿಸಿದ್ರೆ ಆನಂದ ಪಡೋಕ್ಕಾಗಲ್ಲ, ಆನಂದ ಪಟ್ಟರೆ ಜೀರ್ಣ ಆಗಲ್ಲ, ಜೀರ್ಣ ಆದ್ರೂ ದಕ್ಕೋದಿಲ್ಲ. ಅದೆಲ್ಲ ಆಯ್ತು ಅಂದ್ರೆ ಅಮೋಘಂಚ, ಎಲ್ಲ ನಾವು ಅನ್ಕೊಂಡಂಗೆ ಪ್ರಾಪ್ತಿ ಆಗ್ಬಿಟ್ರೆ ಅದು ಅಮೋಘ ಅತ್ಯಮೋಘ ಅಂತ ಹೇಳುತ್ತೆ ಶಾಸ್ತ್ರ. ಮಹನೀಯರಾದಂತ ಯಾದವಾರ್ಯರ ಒಂದು ನಿಮಿತ್ತಕವಾಗಿ ಸ್ಮರಣ ಮಾಡತಕ್ಕ ಭಾಗ್ಯ ನಮಗೆ ನಿಮಗೆಲ್ಲ ಭಗವಂತ ಕೊಟ್ಟಿದ್ದಾನೆ. ಆ ಜ್ಞಾನಿಗಳ ಸ್ಮರಣೆಯೇ ಶಾಸ್ತ್ರಜ್ಞಾನ ಪ್ರಾಪ್ತಿಗೆ ಕಾರಣ ಆಗತ್ತೆ ಅಂದಮೇಲೆ ಇನ್ನು ನಿರಂತರ ಅವರ ಸ್ಮರಣೆ ಶಾಸ್ತ್ರ ಅಧ್ಯಯನಕ್ಕೆ ಪೂರಕ ಆಗಲೇನು? ಅಂತ ಜ್ಞಾನಿಗಳ ನಿರಂತರ ಸ್ಮರಣ ನಮ್ಮ ನಿಮಗೆಲ್ಲ ಭಗವಂತ ನಿಮಿತ್ತವೋ ನಿರ್ನಿಮಿತ್ತವೋ ನಿರಂತರದಲ್ಲಿ ಕೊಟ್ಟು ಶಾಸ್ತ್ರಜ್ಞಾನ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಹೃದ್ಭಾವಾಸಿಯಾದಂತ ಅಸ್ಮತ್ ಗುರುದ್ವಯ ನಿಯಾಮಕ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀರಮ ಮುಖ್ಯ ಪ್ರಾಣ ಅಂತರ್ಗತ ಅಸ್ಮತ್ ಕುಲದೇವತಾ ಇಷ್ಟ ದೇವತಾ ಲಕ್ಷ್ಮೀ ವೆಂಕಟೇಶಾತ್ಮಕ ಅವರ ಉಪಾಸ್ಯ ಮೂರ್ತಿ ಲಕ್ಷ್ಮೀ ವೇದವ್ಯಾಸ ದೇವರ ಪಾದಗಳಲ್ಲಿ ಈ ಸ್ಮರಣ ಮಾಲಾವನ್ನ ಸ್ಮರಣ ಪುಷ್ಪ ಗುಚ್ಛಗಳನ್ನ ಚಿಂತನ ಪದಕಾದಿಗಳನ್ನ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಶ್ರೀ ಸತ್ಯ ಸುಶ್ರೀಯಂ ದದ್ಯಾತ್ ಆಯೋ ವಾಯು ಸುತ ಪ್ರಿಯ ಭೂಮ್ಯಂತೆ ವಾಮನೋ ದದ್ಯಾತ್ ಹರೇನಂತು ನೃಕೇಸರಿ.